ோத்கரவச்சனேற்றகுலாந்தோத்தினோபமவிஷ்பலிங்கஃபிதா ப்ரமேசக்ரோத்கரா ஸ்ரீமத்விஷ்ணுநிஷ்டாதிகுணகுருதமஸ்ரீமதானந்ததீர்த்தைரோத்யாச்சாரியபாதோஜ்வலஜலஜலசத்மாம்சவோஸ்மான் புனந்து வாசாம் யத்ர ப்ரணேத்ரீ திரிகோணமஹிதா சாரதா சாரதேந்து ஜோத்னா பத்ரஸ்மிதஸ்ரீ தவலிதகுகுகா பிரேமபாரம்பபாரா உத்கண்டா குண்டகோலாஹலஜவிதிதா சஸ்ரசேவானுருத்த ப்ராஜ்ஞாத்மஜ்ஞானசூதாந்ததமசசுமனோ மூலிரத்னாவலீனாம் பக்த்யுத்ரேகாவகாடப்ரகடபிரகடாத்காரசங்கிருஷ்யமாண ப்ராந்தப்ராக்ராந்திபீடோத்திதகரகரஜபிஞ்சராரஞ்சிதாசாஹ நைத்து உத்கண்டா குண்டா கோலாஹல ஜவவிதித அஜஸ்ர சேவானுவிருத்த பிராஜ்ஞாத்ம ஜானதூத அந்த தமச சுமனோ மௌலி ரத்னாவலீனாம் இன்னெந்தது எல்ல கூட பிஞ்சரா ரஞ்சிதாசாஹ பாம்சவஹ அலியன்மய பிஞ்சரா ரஞ்சிதாசாஹ பாம்சவஹ அந்த பாததூடிகள் நம்மன்னு சலஹலி எந்த பாததூடிகள் அந்தரே பிஞ்சரா ரஞ்சிதாசாஹ ಅದೇ ಹೊಂಬಣ್ಣದಿಂದ ಹೊಂಬಣ್ಣದಿಂದ ಪಡೆದು ಹೊಳೆಯತಕ್ಕಂತಹ ದಿಕ್ಕುಗಳನ್ನು ದಿಕ್ಕುಗಳಿಂದ ಕೂಡಿದ ಅಂದ್ರೆ ಪಾದಧೂಳಿಯಿಂದ ಧೂಳಿಗಳು ಹರಿದಾಗ ಎಲ್ಲ ಕಡೆ ಏನಾಗ್ತಾ ಇತ್ತು ಎಲ್ಲ ಕಡೆಗೂ ಬೆಳ್ಳಗೆ ಒಂಥರ ಹೊಂಬಣ್ಣದ ಬೆಳಕು ಬರ್ತಾ ಇತ್ತು ಸೂರ್ಯೋದಯ ಆದಾಗ ಯಾವ ರೀತಿ ಇರ್ತದಲ್ಲ ಅಂತ ಬಣ್ಣದ ಹೊರಳು ಬರ್ತಾ ಇತ್ತು ಇಲ್ಲಿಂದ ಬಂತ ಪಿಂಜರ ಬಣ್ಣ ಅಂತ ಕೇಳಿದರೆ ಕನಕರಜ ಕನಕರಜ ಕನಕದ ಚಿನ್ನದ ರಜಸ್ತದ ಧೂಳು ಚಿನ್ನದ ಧೂಳಿನಿಂದಾಗಿ ಪಿಂಜರ ಅರಂಜಿತಾಶಃ ಪಿಂಜರ ಆರಂಜಿತಾಶಾಹ ಪಿಂಜರ ಆರಂಜಿತ ಪಿಂಜರ ಆರಂಜಿತ ಅದನ್ನ ಅರ್ಥ ಮಾಡ್ಕೋಬೇಕು. ಅದೆಲ್ಲಿಂದ ಬಂತು ಕನಕರಜಗಳು ಅಂತ ಪ್ರಶ್ನೆ. ಈಗ ಕನಕರಜಗಳು ಎಲ್ಲಿಂದ ಬಂತು ಅಂದ್ರೆ ಅಂಗ್ರಿಪೀಠೋತ್ಯ ಅಂಗ್ರಿಪೀಠೋತ್ಥ ಅಂಗ್ರಿಪೀಠ ಉತ್ಥಿತ ಅಂಗ್ರಿಪೀಠ ಅಂದ್ರೆ ಪಾದಪೀಠ. ನಮಾಮಿ ತ್ರಿಪತೇ ನಮಾಮಿ ನಿಖಿಲಾಧೀಶ ಕಿರೀಟಾಧಿಷ್ಠಪೀಠವತ್ ಹೃತ್ತಮ ಶವನೇರ್ ಕಾಪಂ ತ್ರಿಪದೇಹೇ ಪಾದ ಪಂಕಜಂ ಪೀಠವತ್ ಅಂತ ಹೇಳಿದಾರಲ್ಲ ಪೀಠೋತ್ಥಿತ ಪೀಠದಿಂದ ಹೊರಹೊಮ್ಮಿದಂತಹ ಪೀಠದಿಂದ ಹೊರಹೊಮ್ಮಿದಂತಹ ಕನಕರಜಗಳು. ಯಾವ ಪೀಠ? ಅಂಗ್ರಿಪೀಠ ಅಂದ್ರೆ ಪಾದಪೀಠ. ಎಂಥ ಪಾದಪೀಠ ಅಂದ್ರೆ ಅಗ್ರ್ಯ ಅಗ್ರ್ಯ ಶ್ರೇಷ್ಠವಾದ ಪಾದಪೀಠ. ದೃಶ್ಯಮಾನ ಪ್ರಾಂತ ಎನ್ನೆಂಥ ಪಾದ ಎನ್ನೆಂತಹ ಒಂದು ಪಾದಪೀಠ ಅಂದ್ರೆ ದೃಶ್ಯಮಾನ ಪ್ರಾಂತ ಗಟ್ಟಿಸಲ್ಪಡತಕ್ಕಂತಹ ತುದಿ ಗಟ್ಟಿಸಲ್ಪಡತಕ್ಕಂತಹ ತುದಿಯಿಂದ ಕೂಡಿದಂತಹ ಶ್ರೇಷ್ಠವಾದ ಅಂಗ್ರಿಪೀಠದಿಂದ ಹುಟ್ಟಿ ಹೊರಹೊಮ್ಮತಕ್ಕಂತಹ ಕನಕರಜಗಳ ಕಾರಣದಿಂದ ಪಿಂಜರ ಬಣ್ಣವನ್ನು ಹೊಂದಿ ದಿಕ್ಕುಗಳನ್ನು ಬೆಳಗತಕ್ಕಂತಹ ಹೌದು ಪ ಅಂತ ಪ್ರಕರ್ಷೇಣ ಅಂತ ಪ್ರಾಂತ ಪ್ರಾಂತ ಶಬ್ದಕ್ಕೆ ದೇಶ ಅಂತನ ಅರ್ಥ ಅಂತ ಅಂತನ ತುದಿ ಅಂತ ಯಾತಕ್ಕೆ ಮಾಡಕ್ಕೆ ಒಂದು ಗೊತ್ತಾಗುತ್ತೆ. ಆಕೃಷ್ಯಮಾಣ ಪ್ರಾಂತ ಗಟ್ಟಿಸಲ್ಪಡತಕ್ಕಂಥ ತುದಿ ಇದು ಪಾದಬೀಳು ಗಟ್ಟಿಸೋದಿಲ್ಲ ಪಾದಬೀಳು ತುದಿ ಅಂತ ಖಾಲಿ ತುದಿ ನಮಸ್ಕಾರ ಮಾಡ್ತಾರೆ ಹಾಗೆ ಆಮೇಲೆ ಅದು ಅದರಿಂದ ಆಕೃಷ್ಯಮಾಣ ಯಾವುದರಿಂದ ಶಬ್ದ ಆಗ್ತಿತ್ತಂತ ಆಕೃಷ್ಯಮಾಣವಾದಾಗ ಘಟಾತ್ಕಾರ ಪ್ರಕಟನ ಸಘಟಾತ್ಕಾರ ಸಘಟಾತ್ಕಾರ ಗಟ್ಟಿಯಾಗಿ ಅಂತ ಹೇಳ್ತಾರೆ ಗಟ್ಟಿ ಅಂತ ಘಟ್ಟಿಸೋದು ಅಂತ ಹೇಳಿ ಘಟಾತ್ಕಾರ ಘಟ್ಟಿಸುವ ಶಬ್ದಕ್ಕೆ ಘಟಾತ್ಕಾರ ಅಂತ ಕರೀತಾರೆ. ಪ್ರಕಟನ ಘಟಾತ್ಕಾರ ಜೋರಾಗಿ ಘಟ್ಟಿಸಿದ್ದರಿಂದ ಉಂಟಾಗತಕ್ಕಂಥ ಘಟಾತ್ಕಾರದಿಂದ ಸಂಘರ್ಷ್ಯಮಾನವಾದಂತಹ ಯಾತಕ್ಕೆ ಘಟ್ಟಿಸ್ತಾ ಇದ್ರು ಅಂತ ಕೇಳಿದರೆ ಭಕ್ತಿಯ ಉದ್ರೇಕದಿಂದಾಗಿ ಗಾಢವಾಗಿ ಒತ್ತುವ ಮೂಲಕವಾಗಿ ಘಟ್ಟಿಸುವ ಮೂಲಕವಾಗಿ ಉಂಟಾಗತಕ್ಕಂಥ ಘಟಾತ್ಕಾರದಿಂದ ಒತ್ತಲು ಪಡತಕ್ಕಂತಹ ತುದಿಯುಳ್ಳ ಪಾದಪೀಠ ಶ್ರೇಷ್ಠವಾದ ಪಾದಪೀಠದಿಂದ ಹೊರಹೊಮ್ಮತಕ್ಕಂತಹ ಕನಕರಜದಿಂದಾಗಿ ಪಿಂಜರ ಬಣ್ಣದಿಂದ ದಿಕ್ಕುಗಳೆಲ್ಲ ಬೆಳಗತಕ್ಕಂತಹ ಅಂದ್ರೆ ದೇವತೆಗಳೆಲ್ಲ ಬಂದುಬಿಟ್ಟು ವಾಯುದೇವರ ಪಾದಪೀಠವನ್ನ ಭಕ್ತಿಯುದ್ರೇಕದಿಂದ ಜೋರಾಗಿ ಗಟ್ಟಿ ನಮಸ್ಕಾರ ಮಾಡಿದಾಗ ಕನಕ ಪಾದಪೀಠ ಬಂಗಾರದ್ದು ಅಷ್ಟರ ಘಟ್ಟಿಸಿದಾಗ ಏನಾಗ್ತಿತ್ತು ಪುಡಿ ಹೊರಗೆ ಬರ್ತಾ ಇತ್ತು ಸೌಂಡ್ ಒಂದು ಪುಡಿ ಬರ್ತಿತ್ತು ಅದರಿಂದ ಜೋರ ಘಟ್ಟಿಸಿದ್ರೆ ಹೊಡೆದ್ರೆ ಧೂಳು ಬರಬೇಕು ಹಾಗೆ ಅದರ ಎಲ್ಲಾ ದಿಕ್ಕುಗಳು ಏನಾಗ್ತಾ ಇದ್ವು ಹೊಂಬಣ್ಣದಿಂದ ಬೆಳಗ್ತಾ ಇದ್ವು. ಯಾರು ಘಟ್ಟಿಸ್ತಾ ಇದ್ರು ಅಂತ ಕೇಳಿದ್ರೆ ಸುಮನೋ ಮೌಲಿ ರತ್ನಾವಲೀನಾಮ್ ಯಾರೋ ಅಲ್ಲ ಸುಮನಸ್ಥ ಅಂದ್ರೆ ದೇವತೆಗಳು ಸುಮನೋ ಮೌಲಿಗಳು ಅಂದ್ರೆ ದೇವತಾ ಶ್ರೇಷ್ಠರು ಅವರ ರತ್ನಾವಲಿಗಳಿಂದ ಮೌಲಿಗಳು ಎಂಬುದಕ್ಕೆ ಕಿರೀಟಗಳು ಅಂತ ಅರ್ಥ ಸೀಕೆ ತಲೆ ಮೇಲಿರತಕ್ಕಂಥ ಕಿರೀಟಮಣಿಗಳಿಂದ ಕೂಡಿದಂತಹ ದೇವತೆಗಳ ಇನ್ನೆಂಥ ಅವರೇ ಅಷ್ಟು ಎಂಥ ಕಿರೀಟಮಣಿಗಳು ಅಂದ್ರೆ ಉತ್ಕಂಠ ಅಕುಂಠ ಕೋಲಾಹಲ ಜವ ವಿಧಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತ ಅಂಧತಮಸ ಜ್ಞಾನಧೂತ ಪ್ರಾಜ್ಞ ಆತ್ಮಜ್ಞಾನ ಧೂತ ಅಂಧತಮಸ. ಎಂಥ ದೇವತೆಗಳು ಅಂದರೆ ಅಂಧಂತಮಸ್ ಅಂದರೆ ಗಾಢವಾದ ಅಜ್ಞಾನವನ್ನು ಕಳೆದುಕೊಂಡಂತಹ ಧೂತ. ಧೂತ ಅಂಧಂತಮಸ್, ಗಾಢವಾದ ಅಂಧಕಾರವನ್ನು ಕಳೆದುಕೊಂಡಂತಹ. ಯಾವುದರಿಂದ ಅಂತ ಅಂಧಕಾರ ಹೋಯಿತು ಅವರಿಗೆ ಅಂದರೆ ಪ್ರಾಜ್ಞ ಆತ್ಮಜ್ಞಾನ, ಪ್ರಾಜ್ಞ ಆತ್ಮಜ್ಞಾನ ಪರಮಾತ್ಮ ಬ್ರಹ್ಮಜ್ಞಾನದಿಂದಾಗಿ, ಬ್ರಹ್ಮಜ್ಞಾನದಿಂದಾಗಿ ಮನಸ್ಸಿನ ಗಾಢ ಕತ್ತಲೆಯನ್ನ ಅಜ್ಞಾನವನ್ನು ಕಳೆದುಕೊಂಡಂತಹ ದೇವತಾಶ್ರೇಷ್ಠರುಗಳ ಮೌಳಿರತ್ನಾವಳಿಗಳಿಂದ ಘಟ್ಟಿಸಲ್ಪಡತಕ್ಕಂತಹ ಅಂತ ಅನ್ವಯ. ಆಮೇಲೆ ಎಂಥ ಆತ್ಮಜ್ಞಾನ ಅಂದರೆ ಅನುವೃದ್ಧ, ಸತತ ಬೆಳೀತಕ್ಕಂತಹ, ಸತತ ಗಿಡಗಳು ಹೇಗೆ ಬೆಳೀತಾ ಹೋಗುತ್ತೋ ಪಾಠ ಪ್ರವಚನಗಳಿಂದ ಬ್ರಹ್ಮಜ್ಞಾನ ಏನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅನುವೃದ್ಧ, ವೃದ್ಧ ಅನುವೃದ್ಧ, ಸಾರ ಅನುಸಾರ ಇದ್ದ ಹಾಗೆ ಅನುವೃದ್ಧ ಸತತ ಬೆಳೆಯತಕ್ಕಂತಹ, ಇಲ್ಲಿವರೆಗೂ ಆ ಮುಕ್ತೇ ವರ್ಧಮಾನಂ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಪ್ರಾಜ್ಞಾತ್ಮ ಭಗವಂತ. ಅಥವಾ ಪ್ರಾಜ್ಞರು ಆತ್ಮಜ್ಞಾನದಿಂದ ಆ ರೀತಿ ಅನ್ವಯ, ಪ್ರಾಜ್ಞಾಚ್ಯತೆ ಆತ್ಮಜ್ಞಾನ ದೂತ ಅಂಧನವ ಸುಮನಃ, ಅಲ್ಲಿ ಬೇಕಾದ್ರೆ ಅನ್ವಯ ಮಾಡ್ಕೋಬಹುದು ಅನುವೃದ್ಧ ಪ್ರಾಜ್ಞ. ಆಮೇಲೆ ಎಲ್ಲಿಂದ ಭಕ್ತಿ ಅದಕ್ಕೆ ಬೆಳೀತಾ ಇತ್ತು ಅಂದ್ರೆ ಅಜಸ್ರ ಸೇವಾ, ಧ್ಯಾಯೇದ ಅಜಸ್ರ ಬೀಜಸ್ಯ ಪದ್ಮಜಾತಿ ಪ್ರತೀಕ್ಷಿತ. ಅಜಸ್ರ ಅಂದ್ರೇನು? ಅಜಸ್ರ ಯಾವಾಗಲೂ, ಆಲ್ವೇಜ್ ಅಂತ, ಅಜಸ್ರನೆ ಆಲ್ವೇಜ್ ಅಂತಾಗಿ ಎಲ್ಲ ಯಾವಾಗಲೂ ಸಹ ಸತತ ಅಂತ, ಸತತ ಸೇವೆಯಿಂದ, ಸತತ ಸೇವೆಯ ಕಾರಣದಿಂದಾಗಿ ಅನಿರುದ್ಧ. ಅದಕ್ಕೆ ಸೇವಾದಿಗಳನ್ನು ಮಾಡೋದ್ರಿಂದ ಏನಾಗುತ್ತೆ? ಜ್ಞಾನ ವೃದ್ಧಿಯಾಗುತ್ತೆ. ಸೇವಾದಿಗಳನ್ನು ಮಾಡೋದೆಲ್ಲ ಜ್ಞಾನ ವೃದ್ಧಿಗೆ ಕಾರಣ. ಎಣ್ಣೆ ಹಾಕೋದು ದೀಪ ಉರಿಲಿಕ್ಕೆ ಕಾರಣ. ಅದು ಕುಡಿಗಟ್ಟಿನ ತೆಗೆಯೋದು ಕೂಡ ಎಣ್ಣೆಗೆಣ್ಣೆ ಹಾಕಿಲ್ಲ, ತೆಗಂತಾರೆ ಬಟ್ ಬೆಳಗ್ಗೆ ಶುರುವಾಗ ಜೋರ ಪ್ರಜ್ವಲಿಸುತ್ತೆ. ಆ ಥರ ಸೇವೆಯಿಂದ ಏನಾಗುತ್ತೆ? ಕುಂಠಿತವಾದಂಥ ಜ್ಞಾನ ಮತ್ತೆ ಪ್ರಜ್ವಲಿಸುತ್ತೆ. ಬಂದು ಎಂದೆಂದ ಸೇವೆ ಮಾಡಿದರೆ ಸಾಲದು, ಅಜಸ್ರ ಸೇವಾ, ನಿರಂತರವಾದ ಸೇವಾ, ನಿರಂತರವಾದ ಸೇವೆಯಿಂದಾಗಿ ನಿತ್ಯ ವರ್ತಿಸತಕ್ಕಂತಹ ಏನ ಸೇವೆ. ಸೇವೆ ಪಾದ ಸೇವೆ, ಪಾದ ಪೂಜೆ ಮಾಡೋದು, ನೀರು ಹಾಕೋದು, ಭಕ್ತಿಯಿಂದ ಹೇಳಿದ ಕೆಲಸಗಳನ್ನು ಮಾಡೋದು, ಅದೆಲ್ಲ ಕೂಡ ಏನೋ ಸೇವೆಗಳು. ಗುರು ಸೇವಾ ಅಂತ ಹೇಳಿದರೆ ಹಾಗೋ, ಹರಿಸೇವಾ ಹಾಗೆ, ವಾಯುದೇವರ ಸೇವಾ. ಕಸ ಬಳಿಯೋದು ಸೇವೆನೆ, ದೊಡ್ಡ ಸ್ಥಳದಲ್ಲಿ ಕಸ ಬಳಿಯೋದು ಸೇವೆನೆ, ರಂಗೋಲಿ ಹಾಕೋದು ಸೇವೆ, ಇದು ಯಾವುದು ಗೋಮಯದಿಂದ ಇದು ಮಾಡೋ ಸಾರಸೋದು ಸೇವೆ, ಎಲ್ಲ ಸೇವೆಗಳೇ. ಅದಕ್ಕೆ 11 ಸೇವೆಗಳಲ್ಲಿ ಅದು ಸೇವೆ. ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ಖಂ ವೈಷ್ಣವ ಮರುಜ್ಜಲಂ ಭೂ ಸರ್ವ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಹಾಗಾಗಿ 11 ಸ್ಥಾನದಲ್ಲಿ ಪೂಜೆ ಮಾಡಬೇಕು ಪರಮಾತ್ಮ ಹೇಳ್ತಾರೆ. ಅದರಲ್ಲಿ ಕೆಲವು ಪೂಜೆ ಮಾತ್ರ ಕೆಲವರಿಗೂ ಹಿಡಿತ, ಉಳಿದು ಎಲ್ಲರೂ ಮಾಡಬಹುದಾದ ಪೂಜೆಗಳು. ಅದಕ್ಕೆ ಹೇಳಿಲ್ಲ, ಯತಿಗಳು ಕೂಡ ಗೋಮಾಜಿಗೊಂತಾರೆ, ಗೋಮಯದಿಂದ ಇದು ಮಾಡ್ಕೊತಾರೆ. ಯಾಕೆ ಅವರು ದೇವರಿಗೆ ಸೇವೆ ಮಾಡಿದ ಒಂದು ಪುಣ್ಯ ಬರಬೇಕು, ಆ ಸೇವೆ ಮಿಸ್ ಆಯಿತು ಅಂತ ಆಗಬಾರದು. ಎಲ್ಲ ಸೇವೆಗಳಲ್ಲಿ ಕಸ ಗುಡಿಸೋದೊಂದು ಸೇವೆ, ಅದೇ ರೀತಿ ಸಾರಿಸೋದೊಂದು ಸೇವೆ, ರಂಗೋಲಿ ಹಾಕೋದು ಸೇವೆ. ಆದರೆ ಅಂಥ ಸೇವೆಗಳಿಲ್ಲ. ಇನ್ನು ಹೇಳಿದ ಕೆಲಸ ಮಾಡೋದು ಸೇವೆ, ಒಂದು ಜೀವತೋ ವಾಕ್ಯ ಕರಳಾತ್ ಅಂತ ಹೇಳ್ತಾರಲ್ಲ ಹಾಗೆ. ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಸೂತ ಉತ್ಕಂಠ ಕುಂಠ ಕೋಲಾಹಲ ಜವ ವಿಜಿತ. ಇಂಥದ್ದೆಲ್ಲ ಇದೆ ಅಂತ ನಮ್ಗೆ ಹ್ಯಾ ಗೊತ್ತಾಗಬೇಕು? ಅದು ಭಾರಿ ಭಕ್ತಿ ಇದೆಗಿತ್ತೆ ಅಂತ ಗೊತ್ತಾಗೋದಿಲ್ಲ. ಅದೆಲ್ಲ ಕೂಡ ಯಾವುದರಿಂದ ಗೊತ್ತಾಗುತ್ತೆ ಅಂದರೆ ಉತ್ಕಂಠ ಅಕುಂಠ ಕೋಲಾಹಲ, ಉತ್ಕಂಠದಿಂದ ಕೂಡಿದ ಅಕುಂಠ ಅಂದ್ರೇನು? ಕುಂಠ ಅಕುಂಠ ಕುಂಠಿತವಾಗೋದು ಅಂತ ಹೇಳಿದ್ರೆ ಕಡಿಮೆ ಆಗೋದು. ಅಕುಂಠ ಅಂದ್ರೆ ಕಡಿಮೆ ಆಗದ, ಕುಂಠಿತವಾಗದ, ಕಡಿಮೆ ಆಗದ. ಉತ್ಕಂಠತೆಯಿಂದ ಕೂಡಿದ ಕಡಿಮೆ ಆಗದೇ ಇರತಕ್ಕಂತಹ ಕೋಲಾಹಲದ ಜವದಿಂದ ತಿಳಿಯತಕ್ಕಂತಹ ಕೋಲಾಹಲದ ಜವ. ಕೋಲಾಹಲದ ಜವ ಅಂದ್ರೆ ವೇಗ, ಮನೋಜಮಂ ಮಾರುತ ತುಲ್ಯ ವೇಗಂ. ಕೋಲಾಹಲದ ವೇಗದಿಂದ ವಿದಿತ ತಿಳಿಯಲ್ಪಡತಕ್ಕಂತಹ ಅಜಸ್ರ ಸೇವೆಯಿಂದ ಸಮ ಉತ್ಸಾಹ ಭಾರಿ ಆಧಾರ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಏಕ ಕಷ್ಟ ಮಾಡ್ಬಿಡ್ತಾರೆ, ಆಧಾರ ಇದೆ ಅಂತ ಅರ್ಥ. ಆಯ್ತು ನೋಡೋಣ ಅಂತ ಕೂತ್ಬಿಡ್ತಾರೆ. ಏನರ್ಥ ಅದಕ್ಕೆ? ನೋಡಿದಾಗಾಯ್ತು ಅಂತ ಅರ್ಥ. ನೋಡೋಣ ಅಂದ್ರೆ ನೋಡಿದಾಗಾಯ್ತು, ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಯ್ತು ಅಂತ ಅರ್ಥ. ಅದು ಕೋಲಾಹಲ ಬಹಳ ಬೇಕಾದವ್ರನ್ನ ಏನ್ ಮಾಡ್ಬಿಡ್ತಾರೆ? ಗಡಿಬಿಡಿಯೋ ಗಡಿಬಿಡಿ ರೆಡಿ ಅಂತ ಹೇಳ್ಬಿಟ್ಟು. ಯಾಕೆ ಬಹಳ ಉತ್ಸಾಹ ತೋರಿಸ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ ಭಾರಿ ಆಧಾರ ಇದೆ. ಇಲ್ಲ ಇಲ್ಲದ್ರೆ ಹೌದಾ ಬಂದೇ ಬಿಟ್ರ, ಏನ ಕರೆದ್ರೆ ಬಂದೇ ಬಿಡೋದ, ಅದು ಬೇರೆ ಜೊತೆಗೆ ನೀವು ಕೂತಿದ್ರೆ ಕರೆದು ಬಂದೇ ಬಿಡೋದ. ಆಯ್ತು ಆಯ್ತು ಅಂತ ಹೇಳ್ತಾರೆ ಅದಕ್ಕೆ. ಅದೆಲ್ಲ ಅದು ಕೋಲಾಹಲ, ಅದು ಇದು ಬಹಳ ಮುಖ್ಯ. ಇದು ಭಕ್ತಿ ಒಂದು ಒಳಗಿನ ಪದಾರ್ಥ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅದು ಯಾವ್ದರಿಂದ ಕಾಣಬೇಕದು? ಎಕ್ಸ್ಪ್ರೆಷನ್ ಇಂದ ಕಾಣಬೇಕು. ಎಕ್ಸ್ಪ್ರೆಷನ್ ಅಲ್ಲ ಏನದು? ಈ ಉತ್ಕಂಠ ಕೋಲಾಹಲ ವಿದಿತ, ಅದು ವಿದಿತ ಅಂತೇಳಿಯಲ್ಪಡತಕ್ಕಂತಹ. ಇದರಿಂದ ಏನು ನಗು ಬರೋರು, ರೋಜಿಸುವವರು, ನಾಟ್ಯ ಮಾಡೋರು ಯಾತಕ್ಕೆ ಬಂತದೋ? ಭಕ್ತಿ ಉದ್ರೇಕದಿಂದಾಗಿ ಈಗಿನ ಎಕ್ಸ್ಪ್ರೆಷನ್ ತಾನಾಗಿ ಮಾಡಿಬಿಡ್ತಾರೆ. ಸಂತೋಷ ಸುದ್ದಿ ಹೇಳಿದ ಕೂಡಕ್ಕಾಗೋದಿಲ್ಲ ಅವ್ರಿಗೆ. ಕೂತ ತಕ್ಷಣ ಏನು ಮಾಡ್ತಾನೆ? ನಿಂತೇ ಬಿಡ್ತಾರೆ. ಆ ವೇಗವನ್ನು ಮಾಡಿಬಿಡುತ್ತೆ. ಇನ್ನೂ ಸತ್ತು ಓಡಾಡ್ತಿರ್ತಾರೆ. ಅಲ್ಲಿ ಟೆನ್ಷನ್ ಭಾಳ ದುಃಖದ ಕೂಡಕ್ಕಾಗಲ್ಲ, ಭಾಳ ಸುಖದ ಕೂಡಕ್ಕಾಗೋದಿಲ್ಲ. ಭಾಳ ದುಃಖದಾಗ ಏನಾಗ್ಬಿಡುತ್ತೆ? ಒಂಥರ ಕೋಲ ಮನಸ್ಸೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಭಾಳ ಸುಖದ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಕ್ಕೆ ಸುಖದಕ್ಕೆ ಸಮಯ ಕೃತ್ವ, ಡಿಸ್ಟರ್ಬೆನ್ಸ್ ಎರಡೂ ಕಾರಣ. ಇದು ಸಂತೋಷದ ಡಿಸ್ಟರ್ಬೆನ್ಸ್, ಇದು ಬಹಳ ಒಳ್ಳೇದು. ಇದು ಯಾವುದೋ ಒಂದು ವೈಯ ಲೌಕಿಕ ಸುಖದ ಡಿಸ್ಟರ್ಬ್ ಆದರೆ ಅದು ಕೆಟ್ಟದು. ಅದು ಶಾಸ್ತ್ರ ಬಂತಲ್ಲ, ತಟಿತ್ ಕೋಟಿ ನಿಪಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ, ದೇವರನ್ನು ಕಂಡಾಗ ಆನಂದ ಪರವಶರ ಕುಣಿತಾರಲ್ಲ, ಅದೇನದು? ಎಷ್ಟು ಕುಣಿದ್ರು ಸಾರ್ಥಕ. ಲೌಕಿಕದಲ್ಲಿ ಹಾಗೆ ಮಾಡಿದ್ರೆ ಏನಾಗುತ್ತೆ? ಅದು ಉದ್ವೇಗ ಕಾರಣ ಆಗತ್ತೆ. ಅದೇ ಉತ್ಕಂಠ, ಅಕುಂಠ, ಕೋಲಾಹಲ, ಜವ, ವಿದಿತ, ಅಜಸ್ರ, ಸೇವಾ, ಅನುವೃದ್ಧ, ಪ್ರಾಜ್ಞ, ಆತ್ಮಜ್ಞಾನ, ಧೂತ, ಅಂಧತಮಸ, ಸುಮನೋ, ಮೌಲಿ, ರತ್ನಾವಲಿ, ನಾಮ್, ಎಷ್ಟು ಪದಗಳು ಕಂಬೈನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಭಕ್ತ್ಯುದ್ರೇಕ, ಅವಗಾಢ, ಪ್ರಕಟನ, ಸಕಟಾತ್ಕಾರ, ಸಂಘೃಷ್ಯಮಾಣ, ಪ್ರಾಂತ, ಪ್ರಾಜ್ಞ, ಅಂಘ್ರಿ, ಪೀಠ, ಉತ್ಥಿತ, ಕನಕರಜ, ಪಿಂಜರ, ರಂಜಿತಾಶಾಹ. ಅದನ್ನೇನು ಹೇಳಿದ್ರು? ಶಾರದಾ ಶಾರದೇಂದೀ ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಧವಳಿದ ಗಗುಹ ಯತ್ರ ಪ್ರೇಮ ಭಾರಂಭ ಭಾರ ಅಂತ ಹೇಳಿದ್ರು. ಸಾಕ್ಷಾತ್ ಭಾರತೀ ದೇವಿಯಿಂದ ಅತ್ಯಂತ ಭಕ್ತ್ಯುದ್ರೇಕದಿಂದ ಸೇವಿಸಲ್ಪಡತಕ್ಕಂಥದ್ದಂತ ಹೇಳಿ ಇಲ್ಲಿ ಸುಮನೋಮೌಲಿ ರತ್ನಾವಲೀನ ರುದ್ರಾದಿ ದೇವಶ್ರೇಷ್ಠರಗಳು ಅತ್ಯಂತ ಭಕ್ತಿಯಿಂದ ಎಷ್ಟೋ ಇರ್ತಾರೆ, ಅಷ್ಟು ಸುಪೀರಿಯರ್ಸ್ ಇರ್ತಾರೆ. ಅವ್ರು ಆಫೀಸರ್ ಕಂಡ್ರೆ ಆಗೋದಿಲ್ಲ ಇವ್ರಿಗೆ, ಬಂದಾಗ ಎದ್ದಿರ್ಬೇಕು, ನೆರವ ಇಲ್ಲ ಯಾತಕ್ಕೆ? ಅದೇ ಒಂದು ಶೇರ್ ಬರೀತಾನೆ, ಬ್ಯಾಡ್ ರಿಪೋರ್ಟ್ ಕೊಡ್ತಾನೆ. ಮತ್ತೆ ಬಂದ ಹಾಳಾದವ್ರು ಬಂದ ಅಂತಾನೆ ಹೇಳ್ತಾರೆ. ಭಕ್ತಿ ಇಲ್ಲ ಅಲ್ಲಿ, ಬಟ್ ಯಾವ ಎಕ್ಸ್ಪ್ರೆಷನ್ ಇದ್ರೂ ಭಕ್ತಿ ಇಲ್ಲ. ಬಟ್ ಅದಕ್ಕೇನೆ ಬರೀ ಬೈ ಎಕ್ಸ್ಪ್ರೆಷನ್ ಅಲ್ಲ, ಭಕ್ತಿಪೂರ್ವಕ ಎಕ್ಸ್ಪ್ರೆಷನ್ ಇದೆ ಅಂತ ಹೇಳ್ತಾ. ಭಕ್ತಿಪೂರ್ವಕವಾದಂತಹದ್ದು ಏನಿದೆ ಇಲ್ಲಿ, ಆಧಾರ ಇದೆ, ಅದು ದೋಷಕ್ಕೋಸ್ಕರ. ತುದಿ ಪ್ರಾಂತ ಅಂದ್ರೆ ತುದಿ, ಅಂತ ಪ್ರಾಂತ, ಅವಲಿ ಅಂದ್ರೆ ಗುಂಪು, ಅವಲಿ ಅಂತ ಬಿಡಿಸುವ ರತ್ನಾವಲಿ, ರತ್ನಗಳ ಮುಕ್ತಾವಲಿ, ರತ್ನಾವಲಿ, ರತ್ನಾವಲಿಗಳು, ರತ್ನದ ಅವಲಿಗಳು, ರತ್ನದ ಗುಂಪುಗಳು, ರತ್ನದ ಗುಂಪುಗಳು ಅಂತ. ರಾಯಮುಕ್ತಾವಳಿ ರಾಯರ್ಗಂಥದ ಹೆಸರದು, ನ್ಯಾಯಮುಕ್ತಾವಲಿ. ಅದೇ ರೀತಿ ರತ್ನಾವಲಿ, ಸುಮನೋಮೌಲಿ ರತ್ನಾವಲಿ ಅಂದರೆ ದೇವತಾ ಶ್ರೇಷ್ಠರಗಳ ಕಿರೀಟಮಣಿಗಳ ಗುಂಪುಗಳಿಂದ, ಅಲ್ಲಿ ಸ್ವಾರಸ್ಯ ಅಂತ ಕೇಳಿದರೆ ಅದು ಬಂಗಾರದ ಪೀಠ. ಇವರು ಏನು ಮಾಡ್ತಾರೆ, ರಕ್ತ ಖಚಿತವಾದ ಕಿರೀಟಗಳಿಂದ ಅದನ್ನು ಒತ್ತುತ್ತಾರೆ, ಅವಾಗ ವಜ್ರ ಕೊರೆಯುತ್ತೆ ಬಂಗಾರನ. ಅರ್ಥ ಆಯ್ತಾ? ಅವಾಗ ಅದು ಗಟ್ಟಿಸ ಧೂಳು ಬರೋದಿಲ್ಲ, ಧೂಳು ಬರೋದಿಲ್ಲ. ಬಂಗಾರಕ್ಕಿಂತ ಗಟ್ಟಿ ಇರೋದು ಯಾವುದು? ವಜ್ರ. ಆ ಜೋರ ಗಟ್ಟಿಸಾಗ ಏನಾಗುತ್ತದ? ಅಷ್ಟು ಜನ ಒಟ್ಟಿಗೆ ಒಂದು ಗಟ್ಟಿಸಾಗ ಏನಾಗ್ಬಿಡುತ್ತದೆ? ಜೋರ ಚಿಮ್ಮಿಟ್ಬಿಡುತ್ತೆ, ಅಲ್ಲಿ ಧೂಳೆಲ್ಲ ಮೇಲಕ್ಕೆ ಎದ್ದುಬಿಡುತ್ತೆ. ಯಾವುದೋ ಮಣ್ಣಿನ ಧೂಳು ಇದ್ರೆ ಬೇರೆ ಮಾತದು, ಯಾವ ಬಂಗಾರದ ಧೂಳು, ಬಂಗಾರದ ಚಿಮ್ಮಿದಾಗ ಏನಾಗ್ಬಿಡುತ್ತೆ ಎಲ್ಲ ಕಡೆಗೆ? ಈ ಒಕ್ಕಳಿ ಹಾಕಿದಾಗಲೇ ಏನೋ ಕಾಣಿಸಿರುತ್ತೆ, ಆಗಲಿ ಹೋಳಿ ಹಬ್ಬ ಮಾಡಿದಾಗಲೇ ಕೆಲವೊಂಥರ ಅಲ್ಲ ಮೆಲ್ಲ ಕೆಂಪು ಕಾಣಿಸಿರುತ್ತೆ. ಇಷ್ಟು ಜನ ಇವರು ಬರೀ ಇಷ್ಟೇ ಜನ, ಅವರು 33 ಕೋಟಿ ದೇವತೆಗಳು, ಈ ಸಾವಿರಾರು ಜನಕ್ಕೇನೆ ಗಲಾಟೆ ಆಗಿರುತ್ತೆ. ಅಷ್ಟು ಜನ ಬಂದಿದ್ದಾಗ ಆ ಕೋಲಾಹಲದಿಂದ ಕಟ್ಟಿಸಿದಾಗ ಆ ರತ್ನದ ಬಂಗಾರದ ಪಾದಪೀಠ ಇವನಲ್ಲಿ ಕಟ್ಟಿಸೋದ್ರಿಂದ ಬಂಗಾರದ ಪಾದಪೀಠ ಇವ್ರದ್ದು ರತ್ನಮೌಲಿಗಳ ಕಿರೀಟಗಳು. ಬಟ್ ಇದರಿಂದ ಕಟ್ಟಿಸಿದಾಗ ಏನಾಗುತ್ತೆ? ಎಲ್ಲ ಚಿಮ್ಮುತ್ತೆ, ಚಿಮ್ಮಿದಾಗ ಆಕಾಶವೆಲ್ಲ ಹ್ಯಾಕ್ ಕಾಣುತ್ತೆ, ಎಲ್ಲ ದಿಕ್ಕುಗಳು ಕೂಡ ಒಳ್ಳೆ ಕೊಂಬಣ್ಣದಿಂದ ಬೆಳಗ್ತಾ ಇರ್ತವೆ. ಇದರಿಂದ ಏನು ಹೇಳಿದಾಗ ಮುಖ್ಯ ಸ್ವಾರಸ್ಯ ಇಷ್ಟು, ಎಲ್ಲ ಸಕಲ ವೃದ್ಧಾದಿ ಸಕಲ ದೇವಶ್ರೇಷ್ಠರಗಳಿಂದ ಕೂಡ ಭಕ್ತಿಯಿಂದ ಬಂಧಿಸಲ್ಪಡತಕ್ಕಂಥ ಅಮೃತ ತಾತ್ಪರ್ಯ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ಮಾಡಿದರು? ಭಕ್ತಿಯನ್ನು ಸ್ಟ್ರೆಸ್ ಮಾಡಿದರು. ಮತ್ತೆ ಅವ್ರು ಎಷ್ಟು ಜೋರ ಮಾಡ್ತಾರೆ, ಸ್ಟೇ ಕಾಂಡ್ ಕೊಡ್ಬೇಕಾದ್ರೆ ಜೋರ ಗೊತ್ತಿರ ಪರಿಚಯ ಇದೆ ಅಂತ ಅರ್ಥ. ಕೈ ಬಿಡ್ದೋಗ್ಬಿಟ್ರೆ ಪಜಿ, ಒತ್ತಿ ಬಿಡೋಗ್ಬಿಟ್ರೆ ಪಜಿತಿ ಆಗ್ತದೆ. ಹೀಗೆ ಅಂದ್ಬಿಟ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಒಂಥರ ಒಂದು ಇದಿರ್ಬೇಕಾದ್ರೆ ಹದವಾಗಿರ್ಬೇಕು. ಆ ರೀತಿ ಮಾಡಿದ್ರೆ ಕಟ್ಟಿಸೋರು ಪಾದವನ್ನು ಒತ್ತಿ ನಮಸ್ಕಾರ ಮಾಡೋದು, ಒತ್ತಿ ನಮಸ್ಕಾರ ಮಾಡೋದು. ಆ ಪದಗಳಲ್ಲಿ ಅವರು ಭಕ್ತಿಯನ್ನು ತೋರಿಸ್ತಕ್ಕಂಥ ಲಕ್ಷಣಗಳು. ಒಂದು ದೃಷ್ಟಿಯಿಂದ ಇವ್ರಿಗೇನು ಕಾಣಿಸ್ತಾ ಇದೆ, ಇದೆಲ್ಲ ಏನು ಮಾಡ್ತಿದ್ದಾರೆ ಇವರು ಪಂಡಿತಾಚಾರ್ಯರು ನೋಡ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ಆಚಾರ್ಯರು ಸೇವಿತರಾಗೋದನ್ನು ನೋಡಿಬಿಟ್ಟು ಆ ದೃಶ್ಯವನ್ನು ಹಾಗೆ ವರ್ಣನೆ ಮಾಡ್ತಾರೆ. ಒಳ್ಳೆಯ ಕಾವ್ಯ, ಒಳ್ಳೆಯ ಶಾಸ್ತ್ರ ಎರಡನ್ನೂ ಸೇರಿಸ್ತಾರೆ. ಯಾರಿಗೋ ಮಾತು ಹೇಳಿಬಿಟ್ಟಾಗ ಏನಾಗುತ್ತೆ? ಅವರಿಗೆ ಉತ್ಪ್ರೇಕ್ಷೆ ಆಗಿಬಿಡುತ್ತೆ ಅಷ್ಟೇ, ಉತ್ಪ್ರೇಕ್ಷೆ ಆಗಿ ಅವರಲ್ಲಿ ಅರ್ಥ ಇರೋದಿಲ್ಲ ಅದರೊಳಗೆ. ಆ ಸೂರ್ಯನ ಬೆಳಕು ಅಂತ ವರ್ಣನೆ ಮಾಡಿದ್ರೆ ಅರ್ಥ ಇರುತ್ತದೆ. ಈ ಕದ್ದೋದ್ರ ವರ್ಣನೆ ಮಾಡಿಬಿಟ್ರೆ ಪಾಪ ಇವ್ರಿಗೆ ಗೊತ್ತಿಲ್ಲ, ಏನೋ ವರ್ಣನೆ ಮಾಡಿ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಯಾರ ಇದು ಕಾಳಿದಾಸಾದಿ ಕವಿಗಳದು ಕಾವ್ಯನೇ, ಸಂಶಯನೇ ಇಲ್ಲ. ಆದರೆ ಉಪಯೋಗ ಇಲ್ಲ ಆಯ್ತು ಅದರೆಲ್ಲ ಕೂಡ. ಅತ್ಯುತ್ತಮ ವಸ್ತು ವರ್ಣನೆ ಮಾಡಕ್ಕೆ ಉಪಯೋಗ ಆಗಲಿಲ್ಲ. ಲಕ್ಷ್ಮೀಕಾಂತ ಸಮಂತೋಪಿಗಳೇ ನೈವೇಶಿತ ತೇಸವಂ ಪಶ್ಯಾಮಿ, ಅತ್ಯುತ್ತಮ ವಸ್ತುವಿನ ಭಾರಿ ಶ್ರೀಮಂತರ ಕುಬೇರ ಅಂತ ಅರ್ಥ ಇರ್ತದೆ. 10 ರೂಪಾಯಿ ಕುಬೇರ ಅಂತ ಕರೆದ್ರೆ ಕುಬೇರ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ಕರೆದು ಬಿಡ್ತಾರೆ. ಆ ಕಾವ್ಯನೇ ಒಳ್ಳೆ ಕಾವ್ಯನೇ, ಎಕ್ಸ್ಪೆಕ್ಟ್ ಹೇಳೋ ದೃಷ್ಟಿಯಿಂದ ಹೇಳಿದ್ ಸರಿನೇ. ವಸ್ತು ಇಲ್ಲ ಅಲ್ಲಿ, ವಸ್ತು ಇಲ್ಲ ಇಲ್ಲಿ. ವಸ್ತು ಇದ್ದಾಗ ಹೇಳಿದ್ರೆ ಏನಾಗುತ್ತೆ? ಅದಕ್ಕೆ ಶಾಸ್ತ್ರ ಕಾವ್ಯಗಳ ಸಮ್ಮೇಳನ ಆದಾಗುತ್ತೆ. ನೈವೇದ್ಯ ಮಾಡ್ತಾ ಕೂತಿದ್ದಾರೆ ಅವ್ರು, ನೋಡ್ತಾ ಇದ್ದಾರೆ ಇವರೀಗ, ಅವ್ರು ನೋಡ್ತಾ ಇದ್ದಾರೆ, ನೋಡ್ತಾ ಎಲ್ಲ ದೇವತೆಗಳು ಇವರು ಸೇವೆ ಮಾಡ್ತಾ ಇದ್ದಾರೆ. ದೊಡ್ಡ ಸ್ವಾಮಿಗಳು ಪೂಜೆ ಮಾಡಿ ಇಡಬಲ್ಲ ಸೇವಕರು ಸೇವೆ ಮಾಡ್ತಾರಲ್ಲ, ಆ ಥರ ರುದ್ರಾದಿ ದೇವತೆಗಳಲ್ಲೇ ಇವರು ಸೇವೆ ಮಾಡ್ತಾ ಇದ್ದಾರೆ. ಕೃಷ್ಣ ಯಜ್ಞ ಮಾಡಿದಾಗ ಏನಾಯ್ತು? ಬ್ರಹ್ಮರುದ್ರಾದಿ ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲ? ಚಾಮರಾಕಾರರು, ಸಮಿತ್ತರವರು ಯಾರು, ಆ ಕಸ ಗುಡಿಸೋರು ಯಾರೋ ಅವರ ದೇವತೆಗಳೆಲ್ಲ ಕೊಡೋರು. ಶ್ರೀವಾಸಕ್ಕೆಲ್ಲ ಅಡಿಗೆ ಮಾಡೋ ಬ್ರಹ್ಮದೇವ ಅಡಿಗೆ ಕೂತಿದ್ದಿಲ್ಲ, ಅಗ್ನಿ ಅಡಿಗೆ ಕೊಡೋದು, ಯಮದೇವರು ಡಾಂಡ್ ಆರ್ಡರ್ ನೋಡ್ಕೋತಿರೋದೆಲ್ಲ ಮಾಡ್ತಿರಲ್ಲ ಆ ಟೈಪ್. ಪರಮಾತ್ಮ ಬಂದಾಗ ಇವರೆಲ್ಲ ಅರಿ ಪರಿವಾರಕರು, ಯಶ ಪ್ರಭೋ ಸೇವಕಾಹ, ಎಲ್ಲರೂ ಸೇವಕರು ಅಂತ ಹೇಳೋದಕ್ಕೆ ನಿರಸನ. ಇವರೆಲ್ಲ ಕಿಂಕರ ಶಂಕರಾಧ್ಯ ಮುಂದೆ ಬಂತಲ್ಲ, ಇವರಿಗೆ ರುದ್ರಾದಿ ದೇವತೆಗಳು ಸೇವಕರಾದ್ರಿಂದ ಅದನ್ನು ಕಾಣ್ತಾ ಇದ್ದಾರೆ. ಏನ ಅಂದ್ರೆ ಇದಕ್ಕ ಇನ್ನೇನು ಆಧಾರ ಬೇಕು? ವಾಯುದೇವರು ದೊಡ್ಡವರು ಅಂತ ಹೇಳಿಬಿಟ್ಟು ಅಷ್ಟು ವರ್ಣನೆ ಮಾಡಿ ಉಪನಿಷತ್ ಎಷ್ಟು ಬರುತ್ತೆ? ತೊಂಪಿತಾ ಪಾತ ವಾತರೀಶ್ವರ ಷಟ್ಪ್ರಸದ ಎಲ್ಲಾ ದೇವತೆಗಳು ಬಂದು ಹೇಳ್ತಾರೆ, ವಾಯುದೇವರೇ ನಮ್ಮ ನೀವು ನಮ್ಮ ತಂದೆ, ಎಲ್ಲ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ವಾಯುದೇವರನ್ನು. ಎಷ್ಟು ಕಡೆ ಉಪನಿಷತ್ ಎಲ್ಲಾ ಉಪನಿಷತ್ ಬರದೇ ಇರೋ ಸಮಯ ಅಪಮಾನ ಪೂರ್ತಿ ಏನದು? ವಾಯುದೇವರು ಒಹಿಮೆ ಹೇಳ್ತಕ್ಕಂಥದ್ದು ವೇದ ಉಪನಿಷತ್ ಎಲ್ಲದರ ಆಧಾರವೂ ಇದೆ. ಎಲ್ಲ ಉಡುಪಿಯಲ್ಲಿ ಅಂತ ಕೆಲವರು ಬರೀತಾರೆ, ಬದರಿಯಲ್ಲಿ ಅಂತ ಕೆಲವರು ಬರೀತಾರೆ, ಎಲ್ಲ ಎರಡರಲ್ಲಿ ಒಂದು ಇದೇ ಇಲ್ಲ, ಏಕವ್ಯತ್ಯ ಇಲ್ಲ ಇದರಲ್ಲಿ. ಅದೇ ಹೇಳ್ತಿದ್ದು ಬದರಿನೋ ಬದರಿ ಅಂತ ಕೆಲವರು ಹೇಳ್ತಾರೆ, ಉಡುಪಿ ಅಂತ ಕೆಲವು ವ್ಯಾಖ್ಯಾನಕಾರ ಬರೀತಾರೆ. ಅದರಿಂದ ಎಲ್ಲಿ ಆಗಿರೋ ನಿಶ್ಚಿತ ಯಾಗ ಇಲ್ಲ ಅಂತ ಗೊತ್ತಿಲ್ಲ. ನಿಶ್ಚಯ ನಿಶ್ಚಯ ಇಲ್ಲ. ಅಲ್ಲಿ ಏನ್ ಮಾಡ್ತಾರೆ? ಕೊಡ್ತಾ ಹೌದೌದು. ಅಲ್ಲಿ ಇದು ಕ್ಲೋಸ್ ಮಾಡ್ತಾರೆ, ಇದು ಬಟ್ಟೆಗಳಲ್ಲೆಲ್ಲ ಅಡ್ಡ ಬಟ್ಟೆ ಹಿಡಿತಾರೆ, ಅಲ್ಲಿ ಅವಕಾಶ ಇರೋದಿಲ್ಲ ಆದ್ರಿಂದ ಬಟ್ಟೆ ಹಿಡಿತಾರೆ. ಅಲ್ಲಾದ್ರೆ ಕ್ಲೋಸೇ ಮಾಡ್ತಾರೆ, ಅಲ್ಲಿ ಬಟ್ಟೆಗಳ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲ ಬಟ್ಟೆಗಳಲ್ಲೂ ದೇವ ಮಂದಿರಗಳಿದೆಯಲ್ಲ, ಅಲ್ಲಿ ಕ್ಲೋಸ್ ಮಾಡ್ತಾರೆ. ಬಾಗ್ಲಾಕ ಬರುತ್ತಾ ಅದ್ರಲ್ಲಿ ಕ್ಲೋಸ್ ಮಾಡ್ತಾರೆ. ಇಲ್ಲಿ ಮನೆ ಬಂದ ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಆದ್ರೆ ಬಟ್ಟೆ ಹಿಡಿತಾರೆ ಅಷ್ಟೇ, ಒಟ್ಟು ದೇವರಾಯಿತ ಕಾಲಕ್ಕೆ ನೋಡಬಾರ್ದು ಅಂತ. ನೀವು ಊಟ ಮಾಡಬೇಕಾ ಇನ್ನೊಬ್ರು ಊಟ ಮಾಡೋಕೆ ನೋಡಬಾರ್ದು, ಇನ್ನೊಬ್ರು ಊಟ ಮಾಡಿ ಯಾರೂ ನೋಡಬಾರ್ದು. ಸಾಮಾನ್ಯ ಊಟ ಕೂತ್ ಕಾಲಕ್ಕೆ ನೋಡಬಾರ್ದು ಅಂತ ನಿಯಮ ಉಂಟು. ಬೈಗ್ ಬೈಗ್ ನೋಡೋದು ಮಾಡಿದ್ರೆ ದೃಷ್ಟಿ ಅಂತ ಕರೀತಾರೆ, ದೃಷ್ಟಿ ಇದ್ದಾಗಲೆ ಎಷ್ಟು ತಿಂತಾರೆ ಅಂದ್ಬಿಟ್ರೆ ಬಡಿಸೋಡಿರ್ತಾರೆ ಪಾಪ, ಊಟ ಸೇರೋದಿಲ್ಲ ಆಮೇಲೆ ಆ ಥರ ಆಗುತ್ತೆ. ಏನ ಬಡಿಸೋ ಸುಮ್ಮನೆ ಬಡಿಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಹೊರತು ಇದೆಲ್ಲ ಕೇಳಬಾರ್ದು, ಯಾರು ನೋಡಬಾರ್ದು. ಏನ್ ನೋಡೋದು ಆ ಥರ ಕುಡಕಷ್ಟು ಎಷ್ಟು ತಿಂತಾರೆ ಅಂತ ನೋಡೋದು, ಯಾಕೆ ತಿಂತಾರೆ ಅಂತ ಹೇಳೋದು, ಅವೆಲ್ಲ ನೋಡಬಾರ್ದು. ಕ್ಯಾಶುವಲ್ ನೋಡೋದು ಬೇರೆ, ಕ್ಯಾಶುವಲ್ ನೋಡೋದು ಬೇರೆ, ಇದರಿಂದ ನೋಡೋದು ಬೇರೆ. ಅರ್ಥ ಆಯ್ತಾ? ಕೆಟ್ಟ ದೃಷ್ಟಿಯಿಂದ ನೋಡೋದು ಬೇರೆ. ಆದ್ರೆ ನಮಗಿಲ್ಲಲ್ಲ ಲೇಟ್ ಆಗ್ತದೆ, ಇವ್ರು ಊಟ ಆಗೋರಿಗೆ ಕಾಯ್ಬೇಕು ನಾವು, ಆ ಥರ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಮನುಷ್ಯನಿಗೆ ಅದು ದೊಡ್ಡದಾಗ ಹಸಿವಾದ ಕಾಲಕ್ಕೆ ರುಚಿಯಾದ ಪದಾರ್ಥ ಕಂಡ ಕಾಲಕ್ಕೆ ಏನಾಗುತ್ತೆ ಬಾಯಲ್ಲಿ ಅವರಿಗೆ, ಆದ್ರೆ ರೆಸ್ಪಾಂಡ್ ಮಾಡುತ್ತೆ ಅಲ್ವಾ, ಲಾಲಾ ರಸಲ್ಲಿ ರೆಸ್ಪಾಂಡ್ ಮಾಡುತ್ತೆ ಅಷ್ಟೊತ್ತಿಗೆ. ಅದು ಎಂಜಲಿದ್ದ ಲೆಕ್ಕ, ನೋಡೋದೇ ಒಂದು ಎಂಜಲು, ಇದು ಮಾಡೋದೇ ಎಂಜಲು. ಕೆಲವು ಪದ ಸುನಾದೃಷ್ಟಂ, ನಾಯಿ ಮದರಾದ ಪತ್ರ ನೋಡಿಬಿಟ್ರೆ ಸಾಕಂತ ಮೇಲಿಗೆ ಬಿಡು, ಇನ್ನೇನು ಬಿಟ್ಟು ಬಾಯಾಗ ತೆಗ್ಸಕ್ಕಾಗಿಲ್ಲ, ಕಣ್ಣಿ ಬಿದ್ದರೆ ಸಾಕು ಅದೆಷ್ಟು ಪೂರ್ತಿ ಮೇಲಿಗೆ ಇದ್ದಾಗಲೆ. ಅದಕ್ಕೆ ಶಂಕರ ಸಂಬಂಧನೇ ಇಲ್ಲ, ಅದಕ್ಕೆ ಶಂಕರವ್ರೋಡು ಯಾರು ಸಂಬಂಧನೇ ಇಲ್ಲ. ನೈವೇದ್ಯಕ್ಕೆ ದೋಷ ಅಲ್ಲ, ನೈವೇದ್ಯದ್ದು ಅಲ್ಲ, ಅದು ಶಂಕರಬ್ರಹ್ಮಣ ಅದಕ್ಕೋಸ್ಕರ ಅಲ್ಲ, ಇವ್ ದುಷ್ಟರ ದೃಷ್ಟಿ ನೋಡೋದಕ್ಕೋಸ್ಕರ ಅಷ್ಟೇ, ಇವರಿಗೆ ಪರಿಹಾರ ಮಾಡೋದಕ್ಕೆ ಹೊರತು ಬೇರೆ ದೃಷ್ಟಿ. ನಮಗೆ ಒಂಥರ ಇದು ಮಾಡ್ಕೊಳ್ಳೋದು, ದೇವರು ನೋಡಿರ್ತೆ ಇದರೊಳಗೆ ನಮಗೆ ಅರ್ಥ ಆಗಿರಲ್ಲ ಸರಿಯಾಗಿ, ಅದರಿಂದ ದೃಷ್ಟಿ ಪರಿಹಾರ ದೋಷ ಅಷ್ಟವ್ರು ಬೇರೆ ಅಲ್ಲ. ಜನ್ಮ ದೈವೇದ್ಯದ ಪ್ರಸಂಗ ಅಲ್ಲ ಅದು, ಜನ್ಮಾಧಿ ವ್ಯಾಧ್ಯುಪಾಧಿ ಮುಂದಿನ ಶ್ಲೋಕ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಮರ್ಪಕಾಣಾಂ ಚಿರಮುದಿತಚಿತಾ ನಂದಸಂದೋಹತಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾತ್ತಿಮಂಧೇ ತಮಸಿ ವಿದಧತಾಂ ಸಂಸ್ತವೇನಾಶ್ಮಿ ಶಕ್ತಃ. ಸ್ವಲ್ಪ ಕಡೆ ಮಾಡಿ, ಯಾಕೋ ಬಂದ ಬರುತ್ತೆ ಸ್ವಲ್ಪ. ಯಾವುದೀಗ ಇನ್ನೊಂದು, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ, ಅದಿಷ್ಟು ಒಂದೇ ಪದ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಅಂದ್ರೆ ಎರಡನೇ ಒಂದನೇ ಶ್ಲೋಕ ಎರಡನೇ ಶ್ಲೋಕ ಸೇರಿ ಒಂದು ಯೂನಿಟ್, ಅದು ಯುಗ್ಮ ಅಂತ ಕರೀತಾರೆ. ಎರಡು ಶ್ಲೋಕ ಸೇರಿ ಒಂದು ಶ್ಲೋಕ ಆಗಿದ್ದಕ್ಕೆ ಯುಗ್ಮ ಅದು. ಇವೆಲ್ಲ ಒಂದು ಪ್ರತ್ಯೇಕ ಶ್ಲೋಕಗಳು. ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಂ ಉದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷಃ ದೋಷ ಪ್ರಮುಷಿತ ಮನಸಾಂ ದೇಶಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧದತಾಂ ಸಂಸ್ಥವೇ ನ ಅಸ್ಮಿ ಶಕ್ತಃ. ಇನ್ನು ಅಪಾಂಶಗಳನ್ನು ಮತ್ತೆ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಏನು ಎಫೆಕ್ಟ್ ಏನಿದ್ರದು? ವಾಯುದೇವರ ಪಾದದೋಳಿಗಳ ಪರಿಣಾಮ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ಎಲ್ಲ ನಮಸ್ಕಾರ ಮಾಡ್ತಾರೆ ಕರೆಕ್ಟೇ, ನಮಗೇನು ಪ್ರಯೋಜನ ಅದರಿಂದ ಅಂತ ಪ್ರಶ್ನೆ ಬಂದರೆ ಮತ್ತೆ ಬಹುವಚನ ಪ್ರಾಪಕಾಣಾಂ ಸಂಸ್ಥವೇ ಇಂಥ ಪಾಂಸೂನಾಂ ಸಂಸ್ಥವೇ ನಾಸ್ಮಿ ಶಕ್ತಃ. ಇಂಥ ಪಾದಧೂಳಿಗಳು ವರ್ಣನೆ ಮಾಡಲಿಕ್ಕೆ ನಮಗೆ ಶಕ್ತಿನೇ ಇಲ್ಲ. ಸಂಸ್ಥವೇ ಚೆನ್ನಾಗಿ ಸ್ತೋತ್ರ ಮಾಡುವ ವಿಚಾರದಲ್ಲಿ ಅಹಂ ನಾನು ಶಕ್ತ ಅಸ್ಮಿ, ಶಕ್ತನಾಗಿಲ್ಲ. ಯಾವುದು ಅಲ್ಲ, ಇದು ಕುಲಕ ಅಲ್ಲ, ಇದು ಇದೇನೇ ಪೂರ್ತಿ ವಾಕ್ಯನೇ ಬೇರೆ ಇದೆ ಪೂರ್ತಿಯಾಗಿ. ಯುಗ್ಮ ಯಾತಕ ಎರಡು ಶ್ಲೋಕ ಕ್ರಿಯಾಪದ ಮೂಲ ಇತ್ತು, ಬೇರೆ ಕ್ರಿಯಾಪದ ಇರೋದು, ಅದಕ್ಕೆ ಕ್ರಿಯಾಪದ ಬೇರೆ ಬೇಕು. ಪಾಂಶಗಳು ಸ್ತೋತ್ರವಾದರೂ ಕೂಡ ಅದೇ ಶ್ಲೋಕ ಸಂಬಂಧಪಟ್ಟಂತ ಇದಲ್ಲ, ಅದು ಪಾಂಶೂನಾಮ್. ಇದು ಅಲ್ಲಿ ಪಾಂಸವಹ, ಅಲ್ಲೂ ಇದು ಪಾಂಸವ ಅಂತ ಕಟ್ಟಿದಾಗಿದ್ರೆ ಕುಲಕ ಆಗ್ತಿತ್ತು ಜನ್ಮ. ಆಮೇಲೆ ಏತೇಷಾಂ ಏಷಃ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧತತಾಂ ಸಮಸ್ತವೇ ನಾ ಅಸ್ಮಿ ಶಕ್ತಃ. ಇಂಥ ಪಾದಧೂಳಿಗಳ ಸ್ತೋತ್ರ ಮಾಡೋ ವಿಚಾರದಲ್ಲಿ ನಾ ಶಕ್ತನಾಗಿಲ್ಲ. ಯಾತಕ್ಕೆ ಹೇಗಿವೆ ಇವು ಪಾದಧೂಳಿಗಳು? ಜನ್ಮ ಆಧಿ ವ್ಯಾಧಿ ಉಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ, ವಿರಹ ಪ್ರಾಪಕಾಣಾಂ, ಇಷ್ಟನ್ನು ದೂರ ಮಾಡತಕ್ಕಂತ ಅಂತ, ಇಷ್ಟನ್ನು ಪರಿಹರಿಸತಕ್ಕಂತಹ. ಏನನ್ನು ಪರಿಹಾರ ಮಾಡ್ತಾ ಇವೆ ಪಾದಧೂಳಿಗಳು? ಜನ್ಮ ಹುಟ್ಟು, ಮತ್ತೆ ಹುಟ್ಟದಂತೆ ಮಾಡ್ತಾ ಇವೆ. ಆಧಿ, ಆಧಿ ಅಂದ್ರೆ ಮನೋರೋಗ, ವ್ಯಾಧಿ ಅಂದ್ರೆ ದೇಹದ ರೋಗ. ಫಿಸಿಕಲ್ ಡಿಸೀಸಸ್ ಎಲ್ಲ ವ್ಯಾಧಿಗಳು, ಮೆಂಟಲ್ ಡಿಸೀಸಸ್ ಎಲ್ಲ ಆಧಿಗಳು. ಅದಕ್ಕೆ ಜನ್ಮ ಆಧಿ ವ್ಯಾಧಿ ಉಪಾಧಿ, ಉಪಾಧಿ ಅಂದ್ರೆ ಕೆಲವು ನಿಮಿತ್ತಗಳು, ಆಪತ್ತುಗಳು ಅಂತ ಅರ್ಥ. ಪ್ರತಿಹತಿ, ಅವುಗಳ ಪ್ರತಿಹತಿಯನ್ನ, ಆಪತ್ತುಗಳ ಪ್ರತಿಹತಿಯನ್ನ. ವಿರಹ ಪ್ರಾಪಕಾರಣ, ದೂರ ಮಾಡತಕ್ಕಂತಹ. ಅದು ವಯಸ್ಥಿತಿ ಪರಿಶೀಲನೆ ಮಾಡಿದ್ರೆ ಏನಾಗುತ್ತೆ, ಅನುಭವಕ್ಕೆ ಬಂದಿದೆ ಜನಗಳಿಗೆ, ಆಪತ್ತುಗಳು ಪರಿಹಾರ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಒಳ್ಳೆ ನಿದರ್ಶನ ಇದೆ. ಜನ್ಮ ಆಧಿ ವ್ಯಾಧಿ ಉಪಾಧಿ ಪ್ರತಿಹತಿ ವಿರಹ ಪ್ರಾಪಕಾರಣ, ಜನ್ಮ ಪರಿಹಾರ ಮಾಡುತ್ತೆ ಅಂದ್ರೆ ಮುಕ್ತಿನ ಕೊಡುತ್ತೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯಿಷ್ಠ ತದನುಜ್ಞೇಯ. ಆದ್ದರಿಂದ ಆಚಾರ್ಯ ಬಗ್ಗೆ ಹೇಳಿದ ಮಾತು ಶಾಸ್ತ್ರೀಯವಾದ ಮಾತು, ಖಂಡಿತ ಮೋಕ್ಷ ಕೊಡಿಸ್ತಾರ. ಆದ್ರಿಂದ ಸರಿ. ಆಮೇಲೆ ಆದಿ ರೋಗ ಪರಿಹಾರ ಆಗುತ್ತೆ, ಬಹಳ ಇಂಪಾರ್ಟೆಂಟ್. ಮನಸ್ಸಿನ ವ್ಯಥೆಗೆ ಪರಿಹಾರ ಆಗುತ್ತೆ. ತುಂಬಾ ಮನುಷ್ಯ ಡಲ್ ಆಗಿದ್ದಾಗ ಏನ್ ಮಾಡಬೇಕು, ವಾಯುಸ್ಥಿತಿ ಹೇಳಿದ್ರೆ ಒಳ್ಳೆ ಆಕ್ಟಿವ್ ಆಗಿಬಿಡ್ತಾನೆ. ವ್ಯಾಧಿ, ದೇಹದ ರೋಗಗಳು ಪರಿಹಾರ ಆಗುತ್ತೆ. ವಾಯುಸ್ಥಿತಿ ಪುರಸ್ಥಿತಿ ಎಷ್ಟೋ ರೋಗ ಪರಿಹಾರ ಮಾಡ್ಕೊಂಡು ದೃಷ್ಟಾಂತ ಇವತ್ತಿಯೂ ಕಾಣುತ್ತೆ. ಉಪಾಧಿ, ಯಾವ್ದು ಆಪತ್ತುಗಳು ಎಲ್ಲ ಪರಿಹಾರ, ಆಪತ್ತುಗಳು ಪರಿಹಾರ ಆಗುತ್ತೆ. ಪ್ರತಿಹತಿ, ಎಲ್ಲಾ ವಿಘ್ನಗಳು ಪರಿಹಾರ ಆಗುತ್ತೆ. ಇಷ್ಟು ಹೇಳಿಬಿಟ್ಟು ಎಲ್ಲಾ ವಿಘ್ನಗಳು ಒಂದು ರೀತಿಯಲ್ಲಿ ಜನ್ಮಾದಿ ಪ್ರತಿಹತಿಯ ಒಂದು ಅರ್ಥ, ಅದು ಪ್ರತಿಹತಿನೇ ಒಂದು ವಿಘ್ನ. ಎಲ್ಲ ಇಷ್ಟನ್ನು ಪರಿಹಾರ ಮಾಡತಕ್ಕಂಥ ವಿರಹ ಪ್ರಾಪಕಾರಣ ಆಚಾರ್ಯರ ಪಾದಧೂಳಿಗಳಿಂದಾಗಿ ಇಷ್ಟೆಲ್ಲ ಆಪತ್ತುಗಳನ್ನು ಪರಿಹಾರ ಆಗ್ತಾ ಇವೆ. ಹಾ, ಒಂದಾಯ್ತು, ಅನಿಷ್ಟ ನಿವೃತ್ತಿ ಆಯ್ತು ಹೊಟ್ಟಿನ ಮೇಲೆ, ಅನಿಷ್ಟ ನಿವೃತ್ತಿ ಆಯ್ತು. ಸೆಕೆಂಡ್, ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ, ಜೊತೆಗೆ ಅಗ್ರ್ಯಾಣಾಂ ಗುಣಾನಾಂ ಅರ್ಪಕಾಣಾಂ, ಒಳ್ಳೆಯ ಗುಣಗಳನ್ನು ತಂದುಕೊಡತಕ್ಕಂತಹ ಇಷ್ಟಪ್ರಾಪ್ತಿ. ದಡ್ಡ ಇದ್ದ ರೋಗ ಏನಿಲ್ಲ, ದಡ್ಡ ಇದ್ದ ಬುದ್ಧಿವಂತರಾಗ್ತಾನೆ, ಅದು ಗುಣ ಬಂತದೆ, ಗೊತ್ತಾಯ್ತಾ. ದುಷ್ಟ ಇದ್ದ ಸಜ್ಜನಾಗ್ತಾನೆ. ಅವೆಲ್ಲ ಏನಾಯ್ತು, ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ, ಹಿರಿಮೆಯನ್ನು ತಂದುಕೊಡ್ತಾ ಹೋಗ್ತಾರೆ. ಆಚಾರ ಗ್ರಂಥಗಳ ಅಧ್ಯಯನದಿಂದ ಏನಾಗುತ್ತೆ, ಅಜ್ಞಾನ ಹೋಗಿ ಹೋಗಿ ಹಿರಿಮೆ ಬರ್ತಾ ಶುರುವಾಗುತ್ತೆ. ಸೊ ಒಂದ್ ಕಡೆಗೆ ಅನಿಷ್ಟ ನಿವೃತ್ತಿ ಆಯ್ತು, ಮತ್ತೊಂದು ಇಷ್ಟಪ್ರಾಪ್ತಿ ಆಯ್ತು. ಕೆಲವು ಕಡೆ ಒಂದೊಂದೇ ಮಾಡೋ ಶಕ್ತಿ ಕೆಲವಕ್ಕೆ ಇರುತ್ತೆ, ಅನಿಷ್ಟ ನಿವೃತ್ತಿ ಮಾತ್ರ ಕೆಲವಕ್ಕೆ, ಇಷ್ಟಪ್ರಾಪ್ತಿ ಮಾತ್ರ ಕೆಲವಕ್ಕೆ. ಇದಾಗಲ್ಲ, ಅನಿಷ್ಟ ನಿವೃತ್ತನೇ ಮಾಡಿ ಇಷ್ಟಪ್ರಾಪ್ತಿನೂ ಮಾಡ್ತಕ್ಕಂತಹ ಶಕ್ತಿ ವಾಯುದೇವರ ಪಾದಧೂಳಿಗಳಿಗಿವೆ. ಗುಣಾನಾಂ ಅಗ್ರ್ಯಾಣಾಂ ಅರ್ಪಕ, ಎಂಥ ಗುಣಗಳಲ್ಲ, ಅಗ್ರ ಗುಣಗಳು, ಶ್ರೇಷ್ಠ ಗುಣಗಳು. ಏ ಗುಣಾನಾಮ ಜಗತ್ ಪ್ರಸಿದ್ಧ ಇದ್ದಾಗೆ ಆ ಎಲ್ಲ ಗುಣಗಳು ಯಾತಕ್ಕೆ ನಮಗೆ ಕೊಡ್ತಾರೆ ಅಂದ್ರೆ ಎಲ್ಲ ಗುಣ ಅವರಿರೋದ್ರಿಂದ ಹೌದಲ್ಲ. ಎಲ್ಲ ಗುಣಗಳು ಇರೋದ್ರಿಂದ ಬಂದು ಒಂದೊಂದು ಸ್ಟೋರಿಗೆ ಹೋದ್ರೆ ಒಂದೊಂದು ಪದಾರ್ಥ ಸಿಗುತ್ತೆ. ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಹೋದ್ರೆ ಒಟ್ಟಿಗೆ ಸಿಗುತ್ತೆ. ಆ ಥರ ವಾಯುದೇವರಲ್ಲಿ ಹೋದ್ರೆ ಎಲ್ಲ ಗುಣಗಳು ಅವರಲ್ಲಿ ಇರೋದ್ರಿಂದ ಯಾವ ಗುಣ ಬೇಕಾದ ಗುಣ ನಮಗೆ ಕೊಡ್ತಾರೆ. ಉಳಿದ ಇದೆಲ್ಲ ನಮಗೆ ಸಾಧ್ಯ ಅಲ್ಲ. ಅವ್ರೇನು ಹೇಳ್ಬಿಟ್ರು, ಮೋಕ್ಷ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ವ ಜನಾರ್ದನ, ನಾನು ಮೋಕ್ಷ ಕೊಡೋ ದೇವರಲ್ಲ ಭೋಗಪ್ರದ ದೇವರು ಅಂತ ಹೇಳಿ ಕಳಿಸಿಬಿಟ್ರು. ವಾಯುದೇವರು ಹಾಗೆ ಹೇಳೋದಿಲ್ಲ. ಏನಂತ ಹೇಳ್ತಾರೋ ಎಲ್ಲದನ್ನು ಕೂಡ ಏನ್ ಮಾಡ್ತಾರೆ, ಅವರು ಅನುಗ್ರಹ ಮಾಡ್ತಾರೆ. ಇದು ವಾಯುದೇವರ ಹಿರಿಮೆಗಳಿವೆಲ್ಲ ಕೂಡ. ಚಿರಂ ಉದಿತ ಚಿದಾನಂದ ಸಂದೋಹದಾನಾಂ, ಈ ಜೊತೆಗೆ ಚಿರಂ ಚಿರಂ ಬಹುಕಾಲ ಉದಿತ ವ್ಯಕ್ತವಾಗತಕ್ಕಂತಹ ಚಿತ್ ಆನಂದ ಜ್ಞಾನಾನಂದಗಳ ಸಂದೋಹವನ್ನ ಕೊಡತಕ್ಕಂತಹ, ಮುಕ್ತಿಯಲ್ಲಿ ಜ್ಞಾನಾನಂದಗಳನ್ನು ವೃದ್ಧಿ ಮಾಡತಕ್ಕಂತಹ, ಚಿರಕಾಲ ಜ್ಞಾನಾನಂದಗಳನ್ನ ವೃದ್ಧಿಸತಕ್ಕಂತಹ ಸುಖವಾಗಿ ವಾಯಿಸುತ್ತೆ. ಮನಸ್ಸಿಗೆ ಆನಂದ ಆಗುತ್ತೆ ತಕ್ಷಣ, ಇಮ್ಮಿಡಿಯೇಟ್ ಆಗಿ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಆಗೋದ್ರ ಜೊತೆಗೆ ಒಂದು ಹೊಸ ರೀತಿ ಏನ್ ಬರುತ್ತೆ ಅದರೊಳಗೆ. ಇವತ್ತೆಲ್ಲ ಅಡಿಗೆ ಸೇರಿ ಒಂದೊಂದು ಪದಾರ್ಥಕ್ಕೊಂದು ರುಚಿ ಇದೆ, ಎಲ್ಲ ಸೇರಿದಾಗ ಒಂದು ರುಚಿ ಬರುತ್ತೆ, ಗೊತ್ತಾಯ್ತಾ. ಅದು ಹೇಳಕ್ ಬರೋದೇ ಇಲ್ಲ, ತನ್ನದೇ ಆದ ಒಂದು ರುಚಿ ಬರುತ್ತೆ. ಅಂತ ವಿಚಿತ್ರವಾದ ಆನಂದವನ್ನ ಜ್ಞಾನವನ್ನ ತಂದುಕೊಡತಕ್ಕಂತಹ. ಅಂದ್ರೆ ಮೊದಲು ದೋಷ ಪರಿಹಾರ ಆಯ್ತು, ಗುಣಗಳು ಪರಿಹಾರ ಆಯ್ತು. ಎರಡು ಗುಣ ಭಾರಿ ಮುಖ್ಯವಾದ ಗುಣಗಳು, ಒಂದು ಚಿತ್ ಇನ್ನೊಂದು ಆನಂದ, ಒಂದು ಜ್ಞಾನ ಇನ್ನೊಂದು ಆನಂದ. ಅವೆರಡಿಲ್ಲದ ಹೋದ್ರೆ ಎಲ್ಲ ಗುಣಗಳಿಗೂ ಏನ್ ಮಹತ್ವನೇ ಇರೋದಿಲ್ಲ. ಅದಕ್ಕೆಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಚಿದಾನಂದ ಸಂದೋಹದಾನಾಂ. ಚಿತ್ ಕೊಡ್ತಾರೆ ಪೂರ್ಣ ಪ್ರಜ್ಞರು, ಆನಂದ ಕೊಡ್ತಾರೆ ಆನಂದ ತಿಳ್ತಾರೆ. ಮತ್ತೆ ಎರಡು ಹೆಸರುಗಳು ಆಚಾರ್ಯ, ಅಷ್ಟೇ ಹೆಸರುಗಳಿದ್ರು ಕೂಡ ಮುಖ್ಯವಾದ ಹೆಸರಕ್ಕೆ ಬೇಕಾಗಿದ್ದು ಜ್ಞಾನ ಮತ್ತು ಆನಂದ. ಪೂರ್ಣ ಪ್ರಜ್ಞಾ ಅನ್ನೋದು ಅವ್ರ ಜ್ಞಾನ ಪೂರ್ಣರಾದ್ರಿಂದ ಜ್ಞಾನ ಕೊಡ್ತಾರೆ, ಆನಂದ ತೀರ್ಥರು ಅಂತ ಕಾರಣದಿಂದ ಆನಂದ ಪೂರ್ಣರಾದ್ರಿಂದ ಆನಂದವನ್ನು ಕೊಡ್ತಾರೆ. ಈ ಜ್ಞಾನಾನಂದವಾದಂತಹ ಪೂರ್ವವಾದಂತಹ ಹಿರಿಮೆಯನ್ನು ಅವರು ಹೊಂದಿದ್ದಾರೆ. ಸಂದೋಹ ಅಂದ್ರೆ ಗುಂಪು, ಸಂದೋಹವನ್ನು ಕೊಡತಕ್ಕಂತಹ ಜದಾನಂದಗಳ ಸಂದೋಹವನ್ನು ಕೊಡತಕ್ಕಂತಹ ಏತೇಷಾಂ ಏಷಃ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ಏತೇಷಾಂ ಇಂತಹ ಪಾದಧೂಳಿಗಳ ಮತ್ತೆ ಇನ್ನೊಂದು ಕಾರಣ, ಇನ್ನೊಂದು ಹಿರಿಮೆ ಇದೆ ಅದಕ್ಕೆ. ಇನ್ನೊಂದು ಹಿರಿಮೆ ಏನು? ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧಸತಾಂ. ಪ್ರಮುಷಿತ ಮನಸಾಂ, ಮನಸ್ಸು ಕೆಟ್ಟು ಹೋದಂತಹ, ಯಾವುದರಿಂದ? ದೋಷಗಳಿಂದಾಗಿ ಮನಸ್ಸು ಹಾಳಾಗಿರತಕ್ಕಂತಹ. ದೂಷಕಾಣಾಂ, ನಿಮ್ಮನ್ನು ಬಯ್ಯತಕ್ಕಂತಹ. ದ್ವೇಷಿಣಾಂ, ದ್ವೇಷಿಸತಕ್ಕಂತಹ. ದೈತ್ಯಾನಾಂ, ದೈತ್ಯರಗಳಿಗೆ. ಅಂಧೇ ತಮಸಿ, ಅಂಧನ್ ತಮಸ್ಸಿನಲ್ಲಿ. ಆರ್ತಿಂ ವಿಧಸತಾಂ, ದುಃಖವನ್ನು ಕೊಡತಕ್ಕಂತಹ. ಇನ್ನೊಂದು ಪಾರ್ಟ್, ದಾನ ಕೊಡ್ತಾರೆ, ಆನಂದ ಕೊಡ್ತಾರೆ, ನಮ್ಮ ದ್ವೇಷಿಗಳಿಗೆ ದುಃಖವನ್ನು ಕೊಡ್ತಾರೆ. ಅದು ಅಯೋಗ್ಯರನ್ನು ಶಿಕ್ಷಣವೂ ಮಾಡ್ತಾರೆ. ಇದು ಆ ವಿಶೇಷವಾದ ಸಾಮರ್ಥ್ಯ. ಅಯೋಗ್ಯರು ಶಿಕ್ಷಣವೂ ಮಾಡ್ತಾ ಇದ್ದಾರೆ. ಮೆಷ್ಟು ಪಾಠ ಹೇಳ್ಬಹುದು. ಗಲಾಟೆಯಾರು ಪೊಲೀಸ್ ಫೋನ್ ಮಾಡ್ತಾರೆ, ಅವ್ರು ಮೆಷ್ಟಿಸ್ತಾಗ ಸಾಧ್ಯ ಇಲ್ಲ. ವಾಯುದೇವರಂಥವ್ರು ಅವರೇನ್ ಮಾಡ್ತಾರೆ, ಅದನ್ನು ಅವರೇ ನೋಡ್ಕೋತಾರೆ. ಮತ್ತೆ ಗೊತ್ತಾಯ್ತಾ, ಯಾವುದೇ ಒಂದು ಅನಿಷ್ಟ ಬರದಂತೆ ಆಪತ್ತು ಎಲ್ಲ ದುರ್ಯೋಧನ ಸಂಹಾರ ಮಾಡಿದ್ದವರೇ, ದುಷ್ಟರ ಸಂಹಾರ ಮಾಡೋದು ಅವರೇ. ಆದ್ದರಿಂದ ದುಷ್ಟರನ್ನು ನಾಶ ಮಾಡ್ತಾರೆ. ಹೀಗೆ ಆಲ್ರೌಂಡ್ ಕೆಪಾಸಿಟಿ ವಾಯುದೇವರದ್ದು, ಎಲ್ಲ ವಿಧದ ಸಾಮರ್ಥ್ಯ. ರುದ್ರದೇವರ ಲಯಕರ್ತೃಗಳು ಅಷ್ಟೇ, ಉಳಿದೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದು ಕೆಲಸ ಇದೆ. ವಾಯುದೇವರು ಹಾಗಲ್ಲ, ಎಲ್ಲವನ್ನೂ ಕೂಡ ಮಾಡತಕ್ಕಂಥ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇಂತಹ ಪಾಂಸೂನಾಂ, ಏತೇಷಾಂ ಪಾಂಸೂನಾಂ, ಇಂತಹ ಪಾಂಸುಗಳ ಸಮಸ್ತವೇ ಸ್ತೋತ್ರ ಮಾಡುವ, ಚೆನ್ನಾಗಿ ಸ್ತೋತ್ರ ಮಾಡುವ ವಿಚಾರದಲ್ಲಿ ಅಹಂ ಶಕ್ತಃ ನಾಸ್ಮಿ, ನಾನು ಶಕ್ತನಾಗಿಲ್ಲ, ಸಮರ್ಥನಾಗಿಲ್ಲ. ನೀವು ಸ್ತೋತ್ರ ಮಾಡೋ ಸಾಮರ್ಥ್ಯ, ನಿಮ್ಮ ಸ್ತೋತ್ರ ಮಾಡೋ ಸಾಮರ್ಥ್ಯ ನನಗಿಲ್ಲ ಅಲ್ಲ, ನಿಮ್ಮ ಪಾದಧೂಳಿ ಸ್ತೋತ್ರ ಮಾಡೋ ಸಾಮರ್ಥ್ಯ ನನಗಿಲ್ಲ. ನಿಮ್ಮ ಪಾದಧೂಳಿನ ಸ್ತೋತ್ರ ಮಾಡತಕ್ಕಂಥ ಸಾಮರ್ಥ್ಯ ಕೂಡ ನಮಗಿಲ್ಲ, ಅಷ್ಟು ಮೇಲಿದ್ದೀರಿ ಎಂಬುದನ್ನು ವರ್ಣನೆ ಮಾಡ್ತಾರೆ. ಆದ್ದರಿಂದ ಎರಡು ಸತ್ಯನೂ ಆಯ್ತು, ಕಾವ್ಯನೂ ಆಯ್ತು. ಮತ್ತೆ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಂ ಉದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಭುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧಸತಾಂ ಸಂಸ್ತವೇ ನಾ ಅಸ್ಮಿ ಶಕ್ತಃ. ಇಂಥ ಸ್ತೋತ್ರವಾದ ವಿಚಾರ ಶಕ್ತನಾಗಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಖಂಡಿತ ಹೇಳಬೇಕು. ನಾಳೆ ಏಷಃ ಅಹಂ, ಏಷಃ ಅಹಂ, ಈ ನಾನು, ಈ ನಾನು ಅಂದ್ರೆ ನನ್ನ ಸಾಮರ್ಥ್ಯ ಎಷ್ಟನ್ನು ಗೊತ್ತಿದೆ ಅಂತ ಅರ್ಥ. ಅಂತ ನಾನೇನ್ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ನೀವೆಲ್ಲಿ ನಾವೆಲ್ಲಿ, ಸ್ತೋತ್ರ ಪಾದೋಡಿ ಸ್ತೋತ್ರ ಮಾಡೋ ಶಕ್ತಿ ಕೂಡ ನನಗೆ ಇಲ್ಲ ಅಂತ ಹೇಳಿ. ಅಹಂಕಾರ ಪರಿಹಾರ ಮಾಡಿಕೊಂಡ್ರು ಪ್ರಶ್ನೆನೇ ಇಲ್ಲ. ಯಾರು ಹೇಳ್ತಾರೆ ಅಹಂಕಾರ ಪರಿಹಾರ ಅಂತ ಹೇಳಿ? ಅಲ್ಲಿ ಹೇಳಿದ್ರಲ್ಲ ಇದರಲ್ಲಿ ಯಾವುದು ಸುಬುದ್ಧಿ ಹೇಳ್ಬೇಕಾರೆ ಅಂತ ಹೇಳ್ತಾರೆ. ಅಲ್ಲ, ಉಚ್ಚಾವಚಾಯಿನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾವಣಿನ ಮನೋವಿಶುದ್ಧೈ ಚರಿತಾನುವಾದ ಸಾಮಂತ್ರ ವರ್ಣೈ ನನುವರ್ಣನೀಯಾಂ ಶರವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೇ ಮಯಿ ಬಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಅಂದ್ರೆ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ, ಅದೇ ಇದೇ ಅಹಂಕಾರ ಖಂಡನೆ ಅಂತ ಹೇಳಿದ್ರೆ ನಿಮ್ಮನ್ನು ಸ್ತೋತ್ರ ಮಾಡಿಬಿಡ್ತೇನೆ ಅಂತ ಅಹಂಕಾರ ಬಂದ್ಬಿಡೋದು. ಈ ಮತ್ತೆ ಅದು ನಮಗಿಲ್ಲ ಅಂತೇಳಿ, ಆ ಸಾಮರ್ಥ್ಯ ನಮಗಿಲ್ಲ ಅಂತ ಹೇಳೋದ್ರಿಂದ ಅದೊಂದು ಅಹಂಕಾರ ಖಂಡನೆ. ಒಂದು ಸಾಮಾನ್ಯವಾದ ಒಂದು ಪದ, ಯಾವುದೇ ಒಂದು ಗ್ರಂಥ ರಚನೆ ಮಾಡಬೇಕಾದ್ರೆ ಅಹಂಕಾರ ಖಂಡನೆ. ನ ಶಬ್ದಾರ್ಥವು ಗಾಢಾಹ ಅಧಿಕಾರ ಮಾಡಿಕೊಂಡ್ರಲ್ಲ, ನಾನು ಭಾರಿ ದೊಡ್ಡವನು ಏನೋ ಮಾಡಿಬಿಡ್ತೇನೆ ಅಂತ ಹೋಗಿದ್ದಲ್ಲ. ಮುನ್ನುಡಿ ಬರೆಯೋ ಏನಂತ ಬರೀತಾರೆ, ಭಾರಿ ಚೆನ್ನಾಗಿ ಬರೆದಾರೆ ಅಂತ ಅವ್ರ ಆಶೀರ್ವಾದ ಬರೀತಾರೆ. ಆ ರೀತಿ ಬರೆಯೋ ಕೊಟ್ಟು ಸ್ತೋತ್ರ ಮಾಡ್ತಿದ್ದೇವೆ ಹೊರತು ಏನ್ ಮಾಡ್ತಾ ಇಲ್ಲ ನಾವು ಅದನ್ನ. ಅದನ್ನ ಕೊಂಡಾಡೋ ಶಕ್ತಿ ನಮಗಿಲ್ಲ ಅಂದಮೇಲೆ ವಿವರ್ಷೆ ಮಾಡೋದಂತೂ ಸಾಧ್ಯವೇ ಇಲ್ಲ. ಆ ಅರ್ಥಕ್ಕೆ ಅಹಂಕಾರ ಖಂಡನೆ ಅಂತ ಕರೀತಾರೆ, ಬೇರೆ ಅರ್ಥ ಅಲ್ಲಲ್ಲ. ಅರೆ ಅಹಂಕಾರ ಇತ್ತು ಹೋಗ್ಲಕ್ ಮಾಡಿದ್ರು ಅಂತ ಅರ್ಥ ಅಲ್ಲ, ಮತ್ತೆ ಅಹಂಕಾರ ಇತ್ತು ಹೋಗ್ಲಕ್ ಮಾಡಿದ್ರು ಅಂತ ಅಲ್ಲ, ಅಹಂಕಾರ ನಮ್ಗೆ ಇಲ್ಲವೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ನಾಳೆ ಅದ್ರ ಮುಂದಿನ ಭಾಗ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಹಿಮಕುರ್ವತ ಸಂಜಯ ದೇವಂ ನಾರಾಯಣ.